ಆತ್ಮೀಯರೇ, ನಾನು ಸಂಧ್ಯಾ ಪೈ, ನಮಸ್ಕಾರ. ಇದೊಂದು ಮಾರ್ಮಿಕ ಕತೆ. ಇಂದಿನ ಕಾಲಕ್ಕೆ ಎಷ್ಟು ಸೂಕ್ತವೋ ಅಷ್ಟು ಅನ್ವಯಿಸ್ಕೊಳ್ಬಹುದೋ, ಆದರೆ ಒಂದು ವೇಳೆ ಅಳವಡಿಸಿಕೊಂಡ್ರೆ ಅದು ಬದುಕು ಪೂರ್ತಿ ಧನಾತ್ಮಕವಾಗಿ ಬದಲಾಗೋದರಲ್ಲಿ ಸಂಶಯವೇ ಇಲ್ಲ ಅಂತಾರೆ ನಮ್ಮ ಪ್ರಾಚೀನರು. ಒಂದೂರಿನಲ್ಲಿ ಒಬ್ಬ ಸಾಮಾನ್ಯ ಇದ್ದ, ಹಗಲು ಪೂರ್ತಿ ಮೈಮರೆದು ದುಡಿತಾ ಇದ್ದ, ಗಳಿಕೆಯಿಂದ ಅಕ್ಕಿ ಬೇಳೆ ತಂದು ಅಡುಗೆ ಮಾಡ್ತಾ ಇದ್ದ, ಅತಿಥಿಗಳಿಗಾಗಿ ಕಾಯ್ತಾ ಇದ್ದ, ಯಾರಾದರೂ ಒಬ್ರು ಬಂದೇ ಬರ್ತಿದ್ರು. ಯಾಕೆಂದರೆ ಆವಾಗಿನ ಕಾಲದಲ್ಲಿ ಇವತ್ತಿನ ಹಾಗೆ ರೆಸ್ಟೋರೆಂಟ್ಗಳು ಹೋಟೆಲ್ಗಳು ಅದು ಇದು ಇರಲಿಲ್ಲ. ಅನ್ನ ವಿಕ್ರಯ ಪಾಪ ಅನ್ನುವ ಭಾವ ಇತ್ತು. ಬಾಗಿಲಿಗೆ ಬಂದವರು ಅತಿಥಿಗಳು, ಭಗವಂತನ ರೂಪ ಎಂಬ ಮನೋಭಾವ ಇತ್ತು. ಅನ್ನ ವಸತಿ ನೀಡುವುದು ಒಬ್ಬ ಗೃಹಸ್ಥನಿಗೆ ಭಾಗ್ಯ ಅಂತ ಹೇಳಿ ಪರಿಗಣಿಸಲಾಗ್ತಾ ಇತ್ತು. ಆ ಕಾಲದಲ್ಲಿ ಇವನು ಅತಿಥಿಗಳಿಗಾಗಿ ಕಾಯ್ತಾ ಇದ್ದ. ಒಂದು ದಿನ ಸಂತರ ಗುಂಪೊಂದು ಅತ್ತ ಬಂತು. ಇವನ ಆಹ್ವಾನ ಕೇಳಿ ಬರಲಿಕ್ಕಡ್ಡಿ ಇಲ್ಲ, ಆದರೆ ನಮ್ಮ ಕೆಲವು ನಿಯಮಗಳಿವೆ. ನಾವು ಬೆವರಿನ ದುಡಿಮೆಯ ಅನ್ನ ಮಾತ್ರ ಸ್ವೀಕರಿಸ್ತೇವೆ. ದುಡಿಮೆ ನ್ಯಾಯ ಮಾರ್ಗದ್ದಾಗಿರಬೇಕು. ನಾವು ಇಲ್ಲಿಂದ ಹೋಗುವವರೆಗೆ ನೀನು ನಮ್ಮೊಂದಿಗೇ ಇರಬೇಕು. ಈ ಕ್ಷಣದಿಂದ ನಾವು ಹೋಗುವವರೆಗಿನ ಎಲ್ಲ ಒಳ್ಳೆಯ ಕೆಟ್ಟ ಫಲಗಳಲ್ಲಿ ನೀನು ಭಾಗಿದಾರನಾಗಬೇಕು. ಆಗಬಹುದು ಅಂತಾದರೆ ನಾವು ಒಳಗೆ ಬರ್ತೀವಿ ಅಂತ ಹೇಳಿದರು. ಇವನು ಒಪ್ಪಿದ. ಎಲ್ಲರೂ ಭೋಜನ ಸ್ವೀಕಾರ ಮಾಡಿದರು ಮತ್ತು ಅಡ್ಡಾದರು. ಮಧ್ಯರಾತ್ರಿಯಾಯಿತು. ಯಾರೋ ಓಡುವ ಶಬ್ದ ಕೇಳಿಸ್ತು. ಏನು ಎತ್ತ ಅಂತ ನೋಡೋಷ್ಟರಲ್ಲಿ ಒಂದು ಬಟ್ಟೆಯ ಗಂಟು ಬಂದು ಇವರು ಮಲಗಿದ ಜಗಲಿಯಲ್ಲಿ ಇವರ ಪಕ್ಕದಲ್ಲಿ ಬಿತ್ತು. ಅಷ್ಟರಲ್ಲಿ ಹಿಂದಿನಿಂದ ಮತ್ತಷ್ಟು ಜನ ಓಡಿ ಬರೋದು ಗೊತ್ತಾಯಿತು. ಕೈಯಲ್ಲಿ ದೊಂದಿ ಇತ್ತು. ಅವರು ದೊಂದಿ ಹಿಡಿದ ರಾಜಭಟ್ರಿದ್ದರು. ಬಂದವರೇ ಒಂದು ಕ್ಷಣ ಇವರ ಮೇಲೆ ದೃಷ್ಟಿ ಹಾಯಿಸಿದರು. ಇವರನ್ನು ಹೆಡೆಮುರಿ ಕಟ್ಟಿ ರಾಜನ ಮುಂದೆ ನಿಲ್ಲಿಸಿದರು. ರಾಜ ಇವರನ್ನು ದೀರ್ಘವಾಗಿ ದೃಷ್ಟಿಸಿ ನೋಡಿ, ಸಾಧುಗಳಂತೆ ಕಾಣ್ತಾರೆ, ಇವರು ಕಳ್ಳರು ಅಂತ ಹೇಳಿಕ್ಕೆ ನನ್ನ ಮನಸ್ಸು ಹೋಗ್ತಾ ಇಲ್ಲ ಅಂತ ಅಂದ. ಕೂಡಲೇ ಹಿರಿಯ ಸಾಧು ಹೇಳಿದರು, ರಾಜನ್, ನೀನು ತಿಳಿಸಿದಂತೆ ನಾವು ಸಾಧುಗಳು, ಅಲೆಮಾರಿಗಳು. ಈ ರಾತ್ರಿ ಈ ಮನುಷ್ಯನ ಬೆವರಿನ ಅನ್ನ ಉಂಡು ವಿಶ್ರಮಿಸ್ತಾ ಇರುವಾಗ ಯಾರೋ ಈ ಗಂಟನ್ನು ನಮ್ಮ ಕಡೆ ಎಸ್ತರು. ಈ ಪುಣ್ಯಾತ್ಮನದು ನಿಜವಾದ ಸಂತನ ಬದುಕೇ ಇರಬೇಕು. ಏಕೆಂದರೆ ಇವನು ಹಾಕಿದ ಅನ್ನದಿಂದ ನಮಗೆ ರಾಜನ ದರ್ಶನ ಪ್ರಾಪ್ತಿಯಾಯಿತು. ಆದರೆ ಕೈಕಾಲು ಕಟ್ಟಿ ಎಳೆದು ತಂದ ಶಿಕ್ಷೆ ಹಾಗೂ ಕಳ್ಳತನದ ಆರೋಪವೂ ಬಂತು. ಅದು ಅವನಿಂದಲ್ಲ, ಈ ಗಂಟಿನ ಸಂಸರ್ಗದಿಂದ ಬಂದಿದ್ದರಿಂದ ಈ ಗಂಟಿನಲ್ಲಿ ಅಧರ್ಮದ ವಸ್ತು ಇರಬೇಕು ಅಂತ ಅಂದ. ರಾಜ ಗಂಟನ್ನು ಬಿಡಿಸಿ ನೋಡಿದಾಗ ಆಶ್ಚರ್ಯಚಕಿತನಾದ. ಯಾಕೆಂದರೆ ಅವನ ಪಟ್ಟದ ರಾಣಿಯ ಒಡವೆಗಳು ಅದರಲ್ಲಿದ್ದವು. ಅರೆರೆ, ರಾಣಿಯ ವಸ್ತು ಅಧರ್ಮದಾಗೋದು ಹೇಗೆ? ಏನೋ ರಹಸ್ಯ ಇದೆ ಅಂತ ಹೇಳಿ ರಾಜ ರಾಣಿಯನ್ನು ಕರೆಸಿದ. ಇವು ನಿನ್ನ ಒಡವೆಗಳು ಅನ್ನೋದಂತೂ ಖಂಡಿತ, ಆದರೆ ಇವು ಎಲ್ಲಿಂದ ಬಂದವು ಅಂತ ನಿನಗೆ ಗೊತ್ತಾ ಅಂತ ಕೇಳಿದ. ಅವಳು ಹೇಳಿದ್ಲು, ಮಹಾಪ್ರಭು, ನನ್ನ ಒಡವೆ ಸತ್ಯ, ಆದರೆ ಭಂಡಾರದಿಂದ ಬಂದವಲ್ಲ. ದೇವ ಮಂದಿರಗಳ ಉಸ್ತುವಾರಿ ನೋಡುವ ಅಧಿಕಾರಿಯ ಪತ್ನಿ ಇವುಗಳನ್ನು ನನಗೆ ಉಡುಗೊರೆಯಾಗಿ ನೀಡಿದ್ಲು ಅಂದ್ಲು. ಅಧಿಕಾರಿಯನ್ನು ಕರೆಸಲಾಯಿತು. ರಾಜ್ಯಸಭೆಯ ಕರೆ ಅಂದಾಗಲೇ ಅಧಿಕಾರಿ ನಡುಗ್ಲಿಕ್ಕೆ ಶುರು ಮಾಡಿದ. ರಾಜನ ಮುಂದೆ ನಿಲ್ಲಿಸಿದಾಗ ಅವನ ಮುಖ ಕಪ್ಪಿಟ್ಟಿತು. ರಾಜನ ಕಾಲಿಗೆ ಬಿದ್ದು ತನ್ನ ತಪ್ಪನ್ನು ಮನ್ನಿಸುವಂತೆ ಬೇಡತೊಡಗಿದ. ನಡೆದ ವಿಷಯ ಇಷ್ಟು. ಅವ ದೇವಸ್ಥಾನದ ಹುಂಡಿಯಲ್ಲಿ ಬೀಳುವ ಚಿನ್ನ ಹಣದಿಂದ ಭೂಮಿ ಕಾಣಿಕೊಳ್ತಾ ಇದ್ದ. ಹೆಂಡತಿಗೆ ಆಭರಣಗಳನ್ನು ಮಾಡಿಸ್ತಾ ಇದ್ದ. ಒಂದು ಸಣ್ಣ ಭಾಗ ಅವನ ಸ್ವಂತಕ್ಕೆ ಹೋಗ್ತಾ ಇತ್ತು. ಇದು ಯಾರ ಗಮನಕ್ಕೂ ಬಂದಿರಲಿಲ್ಲ. ಕೂಡಲೇ ಸಾಧು ಹೇಳ್ದ, ನೋಡಿ ಮಹಾಪ್ರಭು, ಇದು ದೇಗುಲಗಳ ಜೀರ್ಣೋದ್ಧಾರಕ್ಕೆ, ಕೆರೆ ಕಟ್ಟೆ ಕಟ್ಟಿಸ್ಲಿಕ್ಕೆ, ಸಾಲು ಮರ ನೆಡಲಿಕ್ಕೆ, ಗುರುಕುಲಗಳಿಗೆ ವಿನಿಯೋಗವ ಆಗಬೇಕಾದ ಅಂತಹ ಈ ದೇಣಿಗೆಯನ್ನು ಸ್ವಂತಕ್ಕೆ ಉಪಯೋಗಿಸುವುದು ಅಧರ್ಮವಾಯಿತು. ಅದರ ಸ್ಪರ್ಶದಿಂದ ನಮಗೆ ಶಿಕ್ಷೆಯಾಯಿತು ಅಂತಂದ. ಇಂದು ನಮ್ಮ ಬದುಕಿನ ವಿಧಾನವೇ ಬದಲಾಗಿದೆ. ಅನ್ನ ವಿಕ್ರಯ ಹಾಗೂ ವಿಕ್ರಯದ ಅನ್ನ ಸ್ವೀಕಾರದ ಬಗ್ಗೆ ಯಾರೂ ತಲೆ ಕೊಡಿಸ್ಕೊಳ್ಳೋದಿಲ್ಲ. ಅದು ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಯಾರೂ ಆಲೋಚನೆ ಮಾಡೋದಿಲ್ಲ. ತಿನ್ನುವ ಅನ್ನದ ಮೂಲ ಅದು ಧರ್ಮಸಮ್ಮತವಾದ ಗಳಿಕೆಯಾಗಿರಬೇಕು. ಪರಾನ್ನದಲ್ಲಿ ಅದರ ಧಾತೃವಿನ ಕರ್ಮಲೇಪನೂ ಇರ್ತದೆ ಎಂಬುದೇ ಒಂದು ಮಿಥ್ಯೆ ಅಂಥೇಳಿ ನಾವಿವತ್ತು ಆಲೋಚನೆ ಮಾಡ್ತೇವೆ. ಆದರೆ ಬಹಳಷ್ಟು ಮಂದಿ ಅನ್ನದ ಮೂಲವನ್ನು ಎಂದೂ ಯೋಚಿಸಿದ್ದೇ ಇಲ್ಲ. ಹಣ ಅಂದರೆ ಹಣ, ಅದು ಇರುವುದು ನಮ್ಮ ಸುಖಕ್ಕಾಗಿ ಅಂತ ಹೇಳುವ ಭಾವನೆಯಿಂದ ಬದುಕ್ತೇವೆ. ಇಂದಿನ ನಮ್ಮ ಭೌತಿಕ ವಿಜ್ಞಾನ ಇದನ್ನು ಒಪ್ಪುತ್ತದೆ. ಏನು ಅಂತಂದರೆ, ಒಂದು ವಸ್ತು ಮತ್ತೊಂದು ವಸ್ತುವಿನ ಸಂಪರ್ಕಕ್ಕೆ ಬಂದಾಗ ಸಂಪರ್ಕಿತ ವಸ್ತುವಿನ ಚೈತನ್ಯದ ಒಂದು ಭಾಗ ಕೆಲವು ಕಾಲದ ಮಟ್ಟಿಗಾದರೂ ತನ್ನೊಂದಿಗೆ ಹೊಂದಿರುತ್ತದೆ. ಅಂದರೆ ಎರಡು ವಸ್ತುಗಳು, ಈಗ ನಾನು ನೀವು ಎದುರಿಗೆ ಕೂತಾಗ ನಿಮ್ಮ ಚೈತನ್ಯದ ಒಂದು ಭಾಗ, ನನ್ನ ಚೈತನ್ಯದ ಒಂದು ಭಾಗ ನಿಮ್ಮಲ್ಲೂ ಸ್ವಲ್ಪ ಕಾಲದ ಮಟ್ಟಿಗಾದರೂ ಕೂಡ ಉಳಿತದೆ. ಆ ಚೈತನ್ಯದ ಹರಿಯುವಿಕೆ ಧನಾತ್ಮಕವಾಗಿದ್ದರೆ ಇಬ್ಬರೂ ಸಂತೋಷದಿಂದ ಶಾಂತಿಯಿಂದ ಇರ್ತೀವಿ, ಅದು ಋಣಾತ್ಮಕವಾಗಿದ್ದರೆ ನಮ್ಮಲ್ಲಿ ಕಿರಿಕಿರಿ ಉಂಟಾಗ್ತದೆ, ಪರಸ್ಪರ ಒಬ್ಬರನ್ನು ಕಂಡ್ರೆ ಬೇಡ ಅಂತ ಅನ್ನಿಸ್ತದೆ. ನಾವು ಇದನ್ನು ಪ್ರಯೋಗ ಮಾಡಿ ನೋಡಬಹುದು. ಕೆಲವರು ಮನೆಗೆ ಹೋದಾಗ ಒಳಗೆ ಹೋಗುವಾಗಲೇ ನಮಗೆ ಬೇಡ ಅನಿಸುತ್ತೆ, ಛೇ ಬೇಡ ಇಲ್ಲಿ ಹೋಗೋದು, ಹೋಗೋಣ ಅಂತ ಅನಿಸ್ತದೆ. ಕೆಲವ್ರ ಮನೆಗೆ ಹಾಗಲ್ಲ, ಹೋಗ್ತೀವಿ, ಕೂತ್ಕೊಳ್ತೀವಿ, ಹರಟೆ ಹೊಡಿತೀವಿ, ಒಂಥರ ಪ್ರೇಮ ಬಾಂಧವ್ಯ ಬೆಳೀತದೆ. ಹೀಗೆ ನಾವು ಎಲ್ಲ ಕಡೆ ದೇವಸ್ಥಾನದಿಂದ ಹಿಡಿದು ಒಂದು ಪಾರ್ಕಿಗೆ ಅಂತಿಟ್ಕೊಳ್ಳಿ, ಎಲ್ಲಿ ಹೋದಾಗಲೂ ಸೂಕ್ಷ್ಮವಾಗಿ ನಮ್ಮ ಮನಸ್ಸನ್ನು ಹದಗೊಳಿಸಿದ್ರೆ ಈ ಸೂಕ್ಷ್ಮ ತರಂಗಗಳ ಅನುಭವ ನಮಗಾಗ್ತದೆ. ಇದನ್ನು ಪ್ರಯೋಗ ಅಂತ ಹೇಳಿ ಮಾಡಿ ನೋಡಿ. ಇದು ನನ್ನ ಅನುಭವದ ಹಿಸ್ಸೆ ಕೂಡ. ದೇವರು ನಮಗೆಲ್ಲರಿಗೂ ಒಳ್ಳೇದು ಮಾಡಲಿ, ಸೂಕ್ಷ್ಮ ಮನಸ್ಸನ್ನು ಕೊಡಲಿ, ಸಂವೇದನೆಗಳನ್ನು ಬೆಳೆಸಲಿ ಅಂತ ಹಾರೈಸ್ತೇನೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್.